ಇದು ನಮ್ಮ ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ನಿಲಯ ಇಂಡಿಯಾ ಮಹಾರಾಷ್ಟ್ರ ಪುಣೆ.
ನಮಸ್ಕಾರ ಪ್ರಿಯ ಕೇಳುಗರೆ, ನಿಮ್ಮೆಲ್ಲರನ್ನು ಅಂತಾರಾಷ್ಟ್ರೀಯ ಕನ್ನಡ ರೇಡಿಯೋ ಕಾರ್ಯಕ್ರಮಕ್ಕೆ ಸ್ವಾಗತಿಸುವವನಾಗಿದ್ದೇನೆ.
ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಮ ಮನಸ್ಸನ್ನು ಶಾಂತಗೊಳಿಸುವ ಸ್ಫೂರ್ತಿದಾಯಕ ಸಂಗೀತ, ಹಾಡುಗಳು, ನಂತರ ದೇವರ ವಾಕ್ಯವನ್ನು ಬೋಧಕರಾದ ಶಿವಕುಮಾರ್ ರವರು ನೀಡುವವರಾಗಿದ್ದಾರೆ. ನಾನು ನಿಮ್ಮ ಸಹೋದರಿ ವಿಜಯವಾಣಿ.
ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್. ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ ವಾಯ್ಸ್ ಆಫ್ ಹೋಪ್. ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ಸಂಖ್ಯೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು.
ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ನೀವು ನಮ್ಮ ಕಾರ್ಯಕ್ರಮಗಳನ್ನು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಕೇಳಬಹುದು.
ದೇವರ ವಾಕ್ಯ ಕೇಳುವ ಮೊದಲು ಒಂದು ಹಾಡನ್ನು ಕೇಳೋಣ.
ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com.
ಈಗ ದೇವರ ವಾಕ್ಯವನ್ನು ಕೇಳುವ ಸಮಯ.
ಮಹಾಶಬ್ದದ ಕೂಗು. ದೇವರ ವಾಕ್ಯ ಪ್ರಕಟಣೆ ಪುಸ್ತಕ 18:1-3 ನಾವು ಓದುವುದಾದರೆ ಅದರಲ್ಲಿ ದೇವರ ವಾಕ್ಯ ಹೀಗೆ ತಿಳಿಸತಕ್ಕಂಥದ್ದಾಗಿದೆ. ಇವುಗಳಾದ ಮೇಲೆ ಮಹಾ ಅಧಿಕಾರವುಳ್ಳ ಮತ್ತೊಬ್ಬ ದೂತನು ಪರಲೋಕದಿಂದ ಇಳಿಯುವುದನ್ನು ಕಂಡೆನು. ಅವನ ಪ್ರಭಾವವು ಭೂಮಿಗೆ ಪ್ರಕಾಶ ಉಂಟಾಯಿತು. ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ, ಇದೇ ಪ್ರಿಯ ಕೇಳುಗರೆ, ಇವತ್ತು ನಾವು ಕಲಿಯಲು ಹೋಗ್ತಕ್ಕಂತಹ ಒಂದು ವಿಚಾರ ಪ್ರಕಟಣೆ ಪುಸ್ತಕ 18:2 ತಿಳಿಸಲ್ಪಡ್ತಕ್ಕಂತಹ ಅವನು ಗಟ್ಟಿಯಾದ ಶಬ್ದದಿಂದ ಕೂಗುತ್ತಾ ಮಹಾಬಾಬೆಲ್ ಬಿದ್ದಳು, ದೆವ್ವಗಳ ವಾಸಸ್ಥಾನವು, ಅಶುದ್ಧಗಳ ಆಶ್ರಯವು, ಅಪವಿತ್ರವು, ಅಸಹ್ಯವು ಇರುವ ಸಕಲ ವಿಧವಾದ ಪಕ್ಷಿಗಳ ಪಂಜರವು ಅಂದಳು. ಎಲ್ಲಾ ಜನಾಂಗಗಳು ಅವಳ ಜಾರತ್ವವೆಂಬ ಕೋಪದ ದ್ರಾಕ್ಷರಸವನ್ನ ಕುಡಿದು ಮತ್ತರಾದರು. ಅವಳೊಂದಿಗೆ ಭೂರಾಜರು ಜಾರತ್ವ ಮಾಡಿದರು. ಅವಳ ಅತಿಶಯವಾದ ವೈಭವದ ಲೋಕದ ವರ್ತಕರು ಐಶ್ವರ್ಯವಂತರು ಎಂದು ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಈ ಒಂದು ಮಹಾ ಶಬ್ದದ ಕೂಗು ಯಾಕೆ ಅನ್ನುವುದನ್ನು ನಾವು ಈ ದಿನದಲ್ಲಿ ಧ್ಯಾನಿಸುವುದಕ್ಕಿಂತ ಮೊದಲು ತಲೆಗಳನ್ನು ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ತಂದೆಯೇ, ನೀನು ನೀತಿವಂತನು, ನೀನು ಈ ಲೋಕದ ಪ್ರತಿಯೊಬ್ಬರನ್ನ ಪ್ರೀತಿಸ್ತಕ್ಕಂಥ ದೇವರಾಗಿದ್ದೀಯ ಸ್ವಾಮಿ. ಅದಕ್ಕೋಸ್ಕರವೇ ನೀನು ಎರಡನೇ ಸಾರಿ ಈ ಲೋಕಕ್ಕೆ ಬರುವುದಕ್ಕಿಂತ ಮೊದಲು ನೀನು ಎಲ್ಲರೂ ಮನ ತಿರುಗಿ ಆ ನಿತ್ಯ ಜೀವಕ್ಕೆ ಬರಬೇಕು, ಒಬ್ಬನು ನಾಶವಾಗಬಾರದು ಎನ್ನುವ ಉದ್ದೇಶದ ನಿಮಿತ್ತವಾಗಿ ಈ ಲೋಕಕ್ಕೆ ಈ ಎಚ್ಚರಿಕೆಯ ಸಂದೇಶವನ್ನು ಕೊಡುವಂಥ ದೇವರಾಗಿದ್ದೀಯ ಸ್ವಾಮಿ. ನಿನ್ನ ಪ್ರೀತಿಯನ್ನು ಹರಿತುಕೊಂಡು ಈ ದಿನದಲ್ಲಿ ಹೌದು ನಾವು ಕ್ರಿಸ್ತನ ಬಳಿಗೆ ಬರಬೇಕು, ಆತನ ಬರವಣಿಗೆಗೆ ಸಿದ್ಧರಾಗಬೇಕು ಅನ್ನುವಂತಹ ಮನಸ್ಸನ್ನು ಕೇಳುಗರ ಹೃದಯದಲ್ಲಿ ನೀನು ಉಂಟು ಮಾಡು ಸ್ವಾಮಿ. ಈ ಒಂದು ಸತ್ಯ ಅವರಿಗೆ ಆಶೀರ್ವಾದದಾಯಕವಾಗಿದ್ದು ಪರಲೋಕದಕ್ಕೆ ನಡೆಸತಕ್ಕಂಥ ಒಂದು ದೊಡ್ಡ ಬೆಳಕಾಗುವ ಹಾಗೆ ನೀನು ಆಶೀರ್ವದಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಆತ್ಮೀಯ ಪ್ರಿಯ ಕೇಳುಗರೆ, ಈ ಲೋಕದಲ್ಲಿ ಒಂದು ಮಹಾ ಹೋರಾಟ ನಡೀತಕ್ಕಂಥದ್ದಾಗಿದೆ, ನಮ್ಮೆಲ್ಲರಿಗೂ ಸಹ ತಿಳಿದಿದೆ. ಈ ಲೋಕಕ್ಕೆ ಮೃಗದ ಮುದ್ರೆಯನ್ನು ತೆಗೆದುಕೊಂಡು ಬರುವುದಕ್ಕಿಂತ ಮೊದಲು ದೇವರು ಒಂದು ವಿಶೇಷವಾದಂತಹ ಕಾರ್ಯವನ್ನ ಮಾಡುವವನಾಗಿದ್ದಾನೆ. ಅದೇ ಸಮಯದಲ್ಲಿ ಸೈತಾನನು ಸಹ ಒಂದು ಕಾರ್ಯವನ್ನ ಮಾಡುವವನಾಗಿದ್ದಾನೆ. ಹಾಗೆ ಸೈತಾನನು ಮಾಡುವಂತಹ ಒಂದು ಕಾರ್ಯಕ್ಕೆ ಎಚ್ಚರಿಕೆಯನ್ನ ನೀಡುವ ರೀತಿಯಲ್ಲಿ ದೇವರು ಸಹ ತನ್ನ ಮಕ್ಕಳ ಮುಖಾಂತರವಾಗಿ ಒಂದು ಅದ್ಭುತ ಕಾರ್ಯಗಳನ್ನ ಮಾಡುವಂತವರಾಗಿದ್ದಾರೆ. ಸೈತಾನನು ಏನು ಮಾಡುವವನಾಗಿದ್ದಾನೆ, ದೇವರು ಏನು ಮಾಡುವವನಾಗಿದ್ದಾನೆ ಅನ್ನುವಂತಹ ವಿಚಾರವನ್ನ ನಾವು ಈ ದಿನದಲ್ಲಿ ಪ್ರಾರ್ಥನೆ ಮೂಲಕವಾಗಿ ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಯಾಕೆಂದರೆ ಪ್ರಕಟಣೆ ಪುಸ್ತಕ 18:1-4 ನಾವು ಓದುವುದಾದರೆ ಅಲ್ಲಿ ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಮಹಾ ಅಧಿಕಾರವುಳ್ಳಂತಹ ಒಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಯೋಹಾನನು ನೋಡುವಂತೆವನಾಗಿದ್ದಾನೆ. ಅವನು ಇಳಿದು ಬಂದಾಗ ಈ ಲೋಕವು ಭಯಂಕರವಾದಂತಹ ಪ್ರಕಾಶಮಾನವಾದಂತಹ ಮಹಿಮೆಯಿಂದ ತುಂಬಿಕೊಂಡಿತ್ತು. ಅನಂತರ ಅವನು ತೀಜಾರತ್ವೆಂಬ ದ್ರಾಕ್ಷಾರಸವನ್ನ ಈ ಲೋಕದ ಪ್ರತಿಯೊಬ್ಬೊಬ್ಬರಿಗೂ ಸಹ ಬಾಬಿಲೋನ್ ಅಂತಕ್ಕಂತಹ ಆ ಸ್ತ್ರೀ ಆತ್ಮಿಕ ಸಭೆ ಕುಡಿಸಿಬಿಟ್ಟಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರ ಅವಳನ್ನು ಬಿಟ್ಟು ಬನ್ನಿರಿ ಎಂಬುದಾಗಿ ಕೊನೆಯ ಎಚ್ಚರಿಕೆಯ ಸಂದೇಶವನ್ನು ದೇವರು ಈ ಲೋಕಕ್ಕೆ ನೀಡುವಂಥವರಾಗಿದ್ದಾರೆ. ಹೇಗೆ ನೀಡುವಂಥವರಾಗಿದ್ದಾರೆ ಅಂದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆತನು ಬಂದು ಮಹಾಶಬ್ದದಿಂದ ಹೇಳುವಾಗ ಈ ಭೂಮಿ ಆತನ ಮಹಿಮೆಯಿಂದ ಆತನ ಗುಣಗಳಿಂದ ತುಂಬಿಕೊಳ್ತಕ್ಕಂಥದ್ದಾಗಿದೆ. ಯಾಕೆ ದೇವರು ಈ ಒಂದು ಸಂದೇಶವನ್ನ ಈ ಲೋಕಕ್ಕೆ ಕೊನೆಯ ಎಚ್ಚರಿಕೆ ಸಂದೇಶವಾಗಿ ನೀಡುವಂತವರಾಗಿದ್ದಾರೆ ಎಂದರೆ 2 ಪೇತ್ರ 3:9 ನಾವು ನೋಡುವಂತವರಾಗಿದ್ದೇವೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಕರ್ತನು ತನ್ನ ವಾಗ್ದಾನದ ವಿಷಯವಾಗಿ ತಡ ಮಾಡುತ್ತಾನೆ ಎಂಬುದಾಗಿ ಕೆಲವರು ಎನ್ನಿಸುವ ಪ್ರಕಾರ ಆತನು ತಡ ಮಾಡುವಾತನಲ್ಲ, ಆದರೆ ಯಾವನಾದರೂ ನಾಶವಾಗುವುದರಲ್ಲಿ ಆತನು ಇಷ್ಟಪಡದೆ ಎಲ್ಲರೂ ಪಶ್ಚಾತ್ತಾಪ ಪಡಬೇಕೆಂದು ಅಪೇಕ್ಷಿಸುವವನಾಗಿದ್ದು ನಮ್ಮ ಕಡೆಗೆ ದೀರ್ಘಶಾಂತಿ ಉಳ್ಳವನಾಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥನಾಗಿದ್ದಾನೆ. ದೇವರ ಉದ್ದೇಶವೇನು ಈ ಸಂದೇಶವನ್ನು ಕೊಡುವುದರ ಉದ್ದೇಶವೇನೆಂದರೆ ಪ್ರಿಯ ಕೇಳುಗರೆ, ಎಲ್ಲರೂ ಸಹ ದೇವರ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕು, ಒಬ್ಬರೂ ನಾಶವಾಗಬಾರದು. ಅದಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆತನ ಒಬ್ಬನೇ ಮಗನನ್ನು ಕೊಟ್ಟಂತ ನಿಮಿತ್ತವಾಗಿ, ಆತನ ಪ್ರೀತಿಯ ನಿಮಿತ್ತವಾಗಿ ಒಬ್ಬನೂ ಸಹ ನಾಶವಾಗದೆ ಎಲ್ಲರೂ ಸಹ ಈ ಒಂದು ಕೊನೆಯ ಕಾಲದ ಸತ್ಯದ ಕಡೆಗೆ ತಿರುಗಿ ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಬೇಕೆಂಬುದಾಗಿ ಆತನು ಈ ಒಂದು ಸಂದೇಶವನ್ನು ನೀಡುವಂತವರಾಗಿದ್ದಾರೆ. ಪ್ರಿಯ ಕೇಳುಗರೆ, ಯಾಕೆಂದರೆ ಈ ಒಂದು ಸತ್ಯದ ಮುಖಾಂತರವಾಗಿ ಪ್ರತಿ ಒಬ್ಬೊಬ್ಬರು ಸಹ ಈ ಲೋಕದಲ್ಲಿ ಕ್ರಿಸ್ತನ ಗುಣಗಳನ್ನ, ಕ್ರಿಸ್ತನ ಮಹಿಮೆಯನ್ನ ಪ್ರತಿಬಿಂಬಿಸುವವರಾಗಿದ್ದಾರೆ ಎಂಬುದನ್ನ ನಾವು ನೋಡುವಂತೆಯವರಾಗಿದ್ದೇವೆ. ಎಲ್ಲರೂ ಸಹ ಆತನ ಬಳಿಗೆ ಬರಬೇಕು, ಒಂದೇ ಹಟ್ಟಿ ಒಬ್ಬನೇ ಕುರುಬ ಎನ್ನುವಂತಹ ದೇವರ ಉದ್ದೇಶವಾಗಿದೆ. ಆ ಉದ್ದೇಶವನ್ನ ನೆರವೇರಿಸುವುದಕ್ಕೋಸ್ಕರ ದೇವರು ಈ ಒಂದು ಸಂದೇಶವನ್ನ ನೀಡುವಂತವರಾಗಿದ್ದಾರೆ. ಪ್ರಕಟಣೆ ಪುಸ್ತಕ 18ನೇ ಅಧ್ಯಾಯದಲ್ಲಿ ಬ್ಯಾಬಿಲೋನಿನಿಂದ ಹೊರಗಡೆ ಬನ್ನಿ ಎಂಬುದಾಗಿ ದೇವರು ಒಂದು ಮಹಾಶಬ್ದದಿಂದ ಕೂಗುವಂತವನಾಗಿದ್ದಾನೆ. ಆದರೆ ಇದೇ ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ನೀಡಿರುವಂತಹ ಬ್ಯಾಬಿಲೋನ್ ಅದರ ಒಂದು ಗುಣದ ಬಗ್ಗೆ ತಿಳಿಸ್ತಕ್ಕಂಥವರಾಗಿದ್ದಾರೆ ದೇವರು. ಆ ಗುಣ ಹೇಗಿದೆ, ಆ ಸ್ತ್ರೀ ಹೇಗಿದೆ, ಆ ಸ್ತ್ರೀಯ ಅಲಂಕಾರ ಹೇಗಿದೆ, ಅವಳ ಹಾಡಂಬರ ಹೇಗಿದೆ ಅನ್ನುವಂತಹ ತಪ್ಪಾದಂತಹ ಸಭೆಯ ಬಗ್ಗೆ ದೇವರು ತಿಳಿಸುವಂತವರಾಗಿದ್ದಾರೆ. ಅದನ್ನೇ ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ ಮತ್ತು 8ನೇ ಅಧ್ಯಾಯದಲ್ಲಿ ತಿಳಿಸಿರುವ ಆ ಚಿಕ್ಕ ಕೊಂಬು ಇದೇ ಗುಣವನ್ನ ಪ್ರತಿಬಿಂಬಿಸತಕ್ಕಂಥದ್ದಾಗಿದೆ. ದಾನಿಯೇಲನ ಪುಸ್ತಕ 17ನೇ ಅಧ್ಯಾಯದಲ್ಲಿ ಬ್ಯಾಬಿಲೋನ್ ಅಂತಕ್ಕಂಥದ್ದಾಗಿದೆ, 18ನೇ ಅಧ್ಯಾಯದಲ್ಲಿ ಅವಳನ್ನು ಬಿಟ್ಟು ಬನ್ನಿ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ದಾನಿಯೇಲನ ಪುಸ್ತಕ 7ನೇ ಅಧ್ಯಾಯ 8ನೇ ಅಧ್ಯಾಯಗಳಲ್ಲಿ ನಾವು ಗಮನಿಸುವುದಾದರೆ ಅಲ್ಲಿ ಚಿಕ್ಕ ಕೊಂಬಿನ ಗುಣದ ಬಗ್ಗೆ ತಿಳಿಸ್ತಕ್ಕಂಥದ್ದಾಗಿದೆ. ಇದನ್ನೇ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ಮೊದಲನ ಮೃಗ ಅನ್ನುವಂತಹ ಆ ಪೋಪ್ ಮಾರ್ಗದ ಮೃಗದ ವಿಚಾರವಾಗಿ ಮಾತನಾಡತಕ್ಕಂಥದ್ದಾಗಿದೆ. ಅದನ್ನೇ ದೇವರು ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 8ನೇ ವಚನದಲ್ಲಿ ಎರಡನೇ ದೂತನ ಸಂದೇಶವಾಗಿ ದೇವರು ಈ ರೀತಿಯಾಗಿ ಹೇಳುವಂತವರಾಗಿದ್ದಾರೆ. ಅದೇನೆಂಬುದಾಗಿ ನಾವು ನೋಡುವುದಾದರೆ, ಪ್ರಿಯ ಕೇಳುಗರೆ, ಅವನ ಹಿಂದೆ ಇನ್ನೊಬ್ಬ ದೂತನು ಬಂದು ಬಾಬೇಲ್ ಎಂಬ ಆ ಮಹಾನಗರಿಯು ಬಿದ್ದಳು. ಯಾಕೆಂದರೆ ಅವಳು ತನ್ನ ಜಾರತ್ವವೆಂಬ ಕೋಪದ ದ್ರಾಕ್ಷರಸವನ್ನ ಸಕಲ ಜನಾಂಗಗಳು ಕುಡಿಯುವಂತೆ ಮಾಡಿದಳು ಎಂಬುದಾಗಿ ಹೇಳುವಂತದಾಗಿದೆ. ಇದೇ ಗುಣವನ್ನ ನಾವು ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ನೋಡುವಂತೆಯವರಾಗಿದ್ದೇವೆ. ಇದೇ ಗುಣ ಉಳ್ಳಂತಹ ಸ್ತ್ರೀಯನ್ನ ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯದಲ್ಲಿ ಮಾತನಾಡತಕ್ಕಂಥದ್ದನ್ನು ನಾವು ನೋಡತಕ್ಕಂಥವರಾಗಿದ್ದೇವೆ. 17ನೇ ಅಧ್ಯಾಯ 3ನೇ ವಚನವನ್ನ ಓದುವುದಾದರೆ, ಅವಳೊಂದಿಗೆ ಭೂರಾಜರುಗಳು ಜಾರತ್ವ ಮಾಡಿದರು. ಅಲ್ಲೂ ಸಹ ಜಾರತ್ವ ಎಂಬುದಾಗಿ ಬರ್ತಕ್ಕಂಥದ್ದಾಗಿದೆ, ಇಲ್ಲೂ ಸಹ ಜಾರತ್ವ ಎಂಬುದಾಗಿ ಬರ್ತಕ್ಕಂಥದ್ದಾಗಿದೆ. ಭೂನಿವಾಸಿಗಳು ಅವಳ ಜಾರತ್ವ ಎಂಬ ದ್ರಾಕ್ಷರಸವನ್ನು ಕುಡಿದು ಮತ್ತರಾದರು ಎಂಬುದಾಗಿ ಹೇಳಿದನು. ಅಲ್ಲೂ ಸಹ ಜಾರತ್ವ ಎಂಬ ಕೋಪದ ದ್ರಾಕ್ಷರಸವನ್ನ ಸಕಲ ಜನಾಂಗದವರಿಗೂ ಕುಡಿಸಿದಳು ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಅದಕ್ಕೋಸ್ಕರವೇ ದೇವರು ಈ ಒಂದು ಮಹಾ ಕೂಗಿನ ಸತ್ಯವನ್ನ ಈ ಲೋಕಕ್ಕೆ ನೀಡುವಂತವರಾಗಿದ್ದಾರೆ. ಯಾಕೆಂದರೆ ತಪ್ಪಾದಂತಹ ಬೋಧನೆಯನ್ನ ಸೈತಾನ ಈ ಲೋಕವನ್ನ ತನ್ನ ಕೈಯಲ್ಲಿ ಇಟ್ಟುಕೊಂಡು ಈ ಲೋಕದ ಅಧಿಪತಿ ತಾನು ಎಂಬುದಾಗಿ ಹೇಳಿಕೊಂಡು ಈ ಲೋಕವನ್ನ ಕತ್ತಲೆಗೆ ತಳ್ಳತಕ್ಕಂಥವನಾಗಿದ್ದಾನೆ, ಪಾಪ ಅಂತಕ್ಕಂಥ ಕಾರ್ಗತ್ತಲಿಗೆ ತಳ್ಳುವವನಾಗಿದ್ದಾನೆ, ಈ ಲೋಕದಲ್ಲಿ ಸತ್ಯವನ್ನ ತೆಗೆದುಹಾಕುವಂತವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರು ಮಹಾಮಹಿಮೆಯುಳ್ಳಂತಹ ಪ್ರಕಾಶಮಾನವಾದಂತಹ ದೇವ ದೂತನನ್ನ ಕಳಿಸ್ತಕ್ಕಂಥವರಾಗಿದ್ದಾರೆ. ದೇವದೂತ ಅಂದ್ರೆ ಬೇರೆ ಯಾರು ಅಲ್ಲ ಪ್ರಿಯ ಕೇಳುಗರೆ, ದೇವದೂತ ಅಂತಂದ್ರೆ ಯಾರು ಇತರರಿಗೆ ಈ ಸತ್ಯವನ್ನ ತಿಳಿಸ್ತಕ್ಕಂಥವರಾಗಿದ್ದಾರೆ ಅವರನ್ನೇ ಸತ್ಯವೇದ ದೂತ ಎಂಬುದಾಗಿ ಕರೀತಕ್ಕಂಥವರಾಗಿದ್ದಾರೆ. ನಾನು ಒಂದು ವೇಳೆ ಇವತ್ತು ಈ ಸಂದೇಶವನ್ನು ನಿಮಗೆ ನೀಡಿದೋದಾದ್ರೆ ನಾನು ದೇವರ ದೃಷ್ಟಿನಲ್ಲಿ ದೇವರ ದೂತನಾಗಿರ್ತಕ್ಕಂಥವನಾಗಿದ್ದಾನೆ. ನೀವು ಒಬ್ಬರಿಗೆ ಈ ಸತ್ಯವನ್ನ ತಿಳಿಸುವುದಾದರೆ ನೀವು ದೂತರಾಗಿರ್ತಕ್ಕಂಥರಾಗಿದ್ದಾರೆ. ಯಾಕೆಂದ್ರೆ ಸುವಾರ್ತೆ ಸಾರತಕ್ಕಂತಹ ಈ ಒಂದು ಕೆಲಸವನ್ನ ದೇವರು ನಮಗೆ ಕೊಟ್ಟಿದ್ದಾನೆ, ಮನುಷ್ಯರಿಗೆ ಕೊಟ್ಟಿದ್ದಾನೆ ಹೊರತು ದೇವದೂತರಿಗೆ ಕೊಟ್ಟಿಲ್ಲ. ಹಾಗಾಗಿ ಇಲ್ಲಿ ದೇವ ದೂತ ಅಂತಕ್ಕಂಥದ್ದು ಯಾರನ್ನ ಸೂಚಿಸ್ತಕ್ಕಂಥದ್ದಾಗಿದೆ ಅಂತಂದ್ರೆ, ಪ್ರಾಮಾಣಿಕವಾಗಿ ದೇವರ ಸತ್ಯವನ್ನ ಎತ್ತಿ ಹೇಳ್ತಕ್ಕಂತಹ ಜನಗಳನ್ನ ಸೂಚಿಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಇಲ್ಲಿ ನೋಡ್ತಕ್ಕಂಥವರಾಗಿದ್ದೇವೆ. ಹಾಗಾಗಿ ಸೈತಾನ ಈ ಲೋಕವನ್ನ ಕತ್ತಲೆಗೆ ಕಾರ್ಗತ್ತಲೆಗೆ ಬೆಳಕನ್ನ ತೆಗೆದು ಹಾಕ್ತಕ್ಕಂಥವನಾಗಿದ್ದಾನೆ, ಸತ್ಯವನ್ನ ತೆಗೆದು ಹಾಕ್ತಕ್ಕಂಥವನಾಗಿದ್ದಾನೆ. ದುಷ್ಟತ್ವ ದುರ್ಮಾರ್ಗತ್ವ ಅಂತಕ್ಕಂತಹ ತಪ್ಪಾದಂತಹ ವಿಚಾರಗಳನ್ನ ಈ ಲೋಕಕ್ಕೆ ನಡೆಸುವವನಾಗಿದ್ದಾನೆ. ಹಾಗಾಗಿ ಪ್ರಿಯ ಕೇಳುಗರೆ, ದೇವರು ನಮಗೆ ಒಂದು ಎಚ್ಚರಿಕೆ ಸಂದೇಶವನ್ನ ಕೊಡ್ತಕ್ಕಂಥವರಾಗಿದ್ದಾರೆ. ದೇವರು ನಮ್ಮನ್ನ ಕರೀತಕ್ಕಂಥವರಾಗಿದ್ದಾರೆ, ಅವಳನ್ನ ಬಿಟ್ಟು ಬನ್ನಿರಿ ಎಂಬುದಾಗಿ ತಿಳಿಸ್ತಕ್ಕಂಥವರಾಗಿದ್ದಾರೆ. ಅದಕ್ಕೋಸ್ಕರವೇ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 12ನೇ ವಚನವನ್ನ ನಾವು ಗಮನಿಸುವುದಾದರೆ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಕ್ಕಂಥದ್ದಾಗಿದೆ, ಇದು ಮೊದಲನೇ ಮೃಗದ ಅಧಿಕಾರವನ್ನೆಲ್ಲ ದೇವರ ಮುಂದೆಯೇ ನಡೆಸುತ್ತದೆ. ಮರಣಕರವಾದಂತಹ ಗಾಯ ವಾಸಿಯಾದ ಮೊದಲನೇ ಮೃಗಕ್ಕೆ ಭೂಲೋಕವು ಭೂನಿವಾಸಿಗಳು ಆರಾಧಿಸುವಂತೆ ಇದು ಮಾಡುವಂತದಾಗಿದೆ ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ಇಂದು ಅನೇಕ ಸಂಚಿಕೆಯಲ್ಲಿ ನಾವು ಕಲಿಯುವಂತವರಾಗಿದ್ದೇವೆ. ಅದೇನೆಂಬುದಾಗಿ ನಾವು ನೋಡುವುದಾದರೆ ಈ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯ 12ನೇ ವಚನದಲ್ಲಿ ತಿಳಿಸುವ ಹಾಗೆ ಈ ಲೋಕವು ನಾವು ಒಂದು ಕಾರ್ಗತ್ತಲಿಗೆ ಹೋಗ್ತಕ್ಕಂಥದ್ದಾಗಿದೆ. ಅದು ಯಾರು ಮಾಡ್ತಕ್ಕಂಥದ್ದಾಗಿದೆ ಅಂತಂದ್ರೆ ಪ್ರೊಟೆಸ್ಟೆಂಟ್ ಅಂತಕ್ಕಂತಹ ಅಮೇರಿಕಾ ಮಾರ್ಗ ಹೇಳ್ತಕ್ಕಂಥದ್ದಾಗಿದೆ. ಕೆಥೋಲಿಕ್ ಮಾರ್ಗವನ್ನ ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಆ ಮೃಗದ ಮುದ್ರೆಯನ್ನ ತೆಗೆದುಕೊಂಡು ಬರಬೇಕು, ಯಾವ ರೀತಿಯಲ್ಲಿ ಅದು ಕಥೋಲಿಕ ಮಾರ್ಗ ಹೇಳ್ತಕ್ಕಂಥ ಮಾತನ್ನ ಈ ಲೋಕಕ್ಕೆ ತಂದು ಹೊಸ ನಿಯಮವನ್ನ ಉಂಟು ಮಾಡತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರು ನಮಗೆ ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಕ್ಕಂಥವರಾಗಿದ್ದಾರೆ. ಅಮೆರಿಕ ಅಂತಕ್ಕಂತಹ ಎರಡನೇ ಮೃಗವನ್ನ ಪ್ರತಿನಿಧಿಸುವಂತಹ ಪ್ರಕಟಣೆ ಪುಸ್ತಕ 13ನೇ ಅಧ್ಯಾಯದಲ್ಲಿ ಅದು ಏನ್ ಮಾಡ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡಬೇಕಾದರೆ, ಮೊದಲನೆಯ ಮೃಗ ಅದು ಭಾನುವಾರದ ಕಾನೂನನ್ನ, ಮೃಗದ ಮುದ್ರೆಯನ್ನ ಈ ಲೋಕಕ್ಕೆ ತಂದು ಎಲ್ಲರನ್ನು ಸಹ ತನ್ನ ಕೈಯಲ್ಲಿ ಇಟ್ಟುಕೊಂಡು ಈ ಲೋಕವನ್ನ ಸತ್ಯದಿಂದ ಕತ್ತಲೆಗೆ ನಡೆಸಬೇಕು, ಬೆಳಕಿನಿಂದ ಕತ್ತಲೆಗೆ ನಡೆಸಬೇಕು ಎಂಬುದಾಗಿ ಅನೇಕ ಕಾರ್ಯಗಳನ್ನ ಮಾಡುವಂತದಾಗಿದೆ. ಅಸತ್ಯದಿಂದ ಕತ್ತಲೆಗೆ ಈ ಲೋಕವನ್ನ ನಡೆಸುವಂತೆ ಮಾಡತಕ್ಕಂಥದ್ದಾಗಿದೆ. ಅಂತಹ ಸಂದರ್ಭದಲ್ಲಿಯೇ ದೇವರು ಈ ಲೋಕಕ್ಕೆ ಬೆಳಕನ್ನ, ದೇವರ ಮಕ್ಕಳು ತಮ್ಮ ಗುಣಗಳನ್ನ ಪ್ರತಿನಿಧಿಸುವ ಹಾಗೆ ದೇವರು ಕರೆಯುವಂತವನಾಗಿದ್ದಾನೆ. ಅದೇ ರೀತಿಯಾಗಿ ನಾವು ಮತ್ತೊಂದು ವಾಕ್ಯದಲ್ಲಿ ನಾವು ನೋಡುವುದಾದರೆ, ಪ್ರಕಟಣೆ ಪುಸ್ತಕ 17ನೇ ಅಧ್ಯಾಯ 13ನೇ ವಚನದಲ್ಲಿ ನಾವು ಗಮನಿಸುವುದಾದರೆ, ಅಲ್ಲೂ ಸಹ ದೇವರ ವಾಕ್ಯ ಬಹಳ ಚೆನ್ನಾಗಿ ನಮಗೆ ತಿಳಿಸುವಂತದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದಕ್ಕೋಸ್ಕರವೇ ದೇವರು ಈ ಲೋಕದಲ್ಲಿ ಅವಳನ್ನ ಬಿಟ್ಟು ಬನ್ನಿರಿ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಅವರೆಲ್ಲರೂ ಸಹ, ಈ ಲೋಕದ ಜನಗಳೆಲ್ಲರೂ ಸಹ ಸೇರಿಕೊಂಡು ಒಂದೇ ಮನಸ್ಸುಳ್ಳವರಾಗಿದ್ದು ತಮ್ಮ ಅಧಿಕಾರವನ್ನ, ಶಕ್ತಿಯನ್ನ ಮೃಗಕ್ಕೆ ನೀಡುತ್ತಾರೆ ಎಂಬುದಾಗಿ ತಿಳಿಸ್ತಕ್ಕಂಥದ್ದಾಗಿದೆ. ಈ ಲೋಕದ ಎಲ್ಲಾ ರಾಜರುಗಳು, ಎಲ್ಲಾ ವರ್ತಕರುಗಳು, ಎಲ್ಲಾ ಮನುಷ್ಯರು ಈ ಮೃಗದ ಮುದ್ರೆಯನ್ನ ಹಾಕಿಸಿಕೊಳ್ಳುವ ನಿಟ್ಟಿನಲ್ಲಿ ಈ ಮೃಗಕ್ಕೆ ಅಧಿಕಾರವನ್ನ ಕೊಡ್ತಕ್ಕಂಥದ್ದನ್ನ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಈ ಅಧಿಕಾರವನ್ನ ನೀಡುವುದರ ಮೂಲಕವಾಗಿ ಪ್ರಿಯ ಕೇಳುಗರೆ, ಭಾನುವಾರ ಕಾನೂನು ಆಚರಣೆಯನ್ನ ಈ ಲೋಕಕ್ಕೆ ತರತಕ್ಕಂಥವರಾಗಿದ್ದಾರೆ. ಈ ಬಾಬಿಲೋನ್ ಅಂತಕ್ಕಂಥದ್ದು ಅನ್ಯ ಧರ್ಮದ ಕಾರ್ಯಗಳನ್ನ ಕಥೋಲಿಕ ಸಭೆ ಅಳವಡಿಸಿಕೊಂಡಿತು. ಅದು ಅಳವಡಿಸಿಕೊಂಡ ನಂತರ ಪ್ರೊಟೆಸ್ಟೆಂಟ್ ಜನರು ಸಹ ಈ ಒಂದು ಸತ್ಯವನ್ನ ಬೇರೆಯವರಿಗೆ ಅಳವಡಿಸಿಕೊಳ್ಳುವುದಕ್ಕೆ ಪ್ರೋತ್ಸಾಹಿಸುವಂತದಾಗಿದೆ. ಇಡೀ ಲೋಕವೇ ಸೈತಾನನ ಒಂದು ಗೊಂದಲ, ಕತ್ತಲೆ ಎನ್ನುವಂತಹ ಅಸತ್ಯಕ್ಕೆ ನಡೆಸುವಂತದಾಗಿದೆ. ಈ ಕತ್ತಲೆಗೆ ಈ ಲೋಕವನ್ನ ನಡೆಸುವುದರ ಮೂಲಕವಾಗಿ ಈ ಲೋಕಕ್ಕೆ ಮೃಗದ ಮುದ್ರೆಯನ್ನ, ಈ ಲೋಕಕ್ಕೆ ಕಾನೂನಾಗಿ ಭಾನುವಾರ ಆಚರಣೆ ಕಾನೂನನ್ನ ತರಲಿಕ್ಕೆ ಅನೇಕ ವಿಧವಾದಂತಹ ಕುತಂತ್ರಗಳನ್ನ ಈ ಒಂದು ಮೃಗ ಎನಿತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅನೇಕ ಸಂದರ್ಭಗಳಲ್ಲಿ ನಾವು ನೆನೆಸ್ತಕ್ಕಂಥವರಾಗಿದ್ದೇವೆ. ಇದೆಲ್ಲವೂ ಸಹ ಚಿಕ್ಕ ಚಿಕ್ಕ ವಿಷಯಗಳೇ ಎಂಬುದಾಗಿ, ಆದರೆ ಈ ಒಂದು ಚಿಕ್ಕ ಚಿಕ್ಕ ವಿಷಯ ಭಯಂಕರವಾದಂತಹ ಒಂದು ದೊಡ್ಡ ಗೊಂದಲಗೆ, ಭಯಂಕರವಾದಂತಹ ಒಂದು ಪಾಪಕ್ಕೆ, ಭಯಂಕರವಾದಂತಹ ಒಂದು ಕಾರ್ಗತ್ತಲಿಗೆ ನಡೆಸುವಂತದಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನಾವು ನೋಡುವಂತವರಾಗಿದ್ದೇವೆ ಹಳೆಯ ಒಡಂಬಡಿಕೆಯಲ್ಲಿ ಹೇಗೆ ಎಲಿಯನ ಕಾಲದಲ್ಲಿ ಒಂದು ಅಂಗೆಯಷ್ಟು ಮೋಡ ಒಂದು ದೊಡ್ಡ ಮಳೆ, ಬೋರ್ಗರಿಯುವಂತಹ ಮಳೆಯನ್ನೇ ಈ ಲೋಕಕ್ಕೆ ತಂದಿತು. ಅದೇ ರೀತಿಯಾಗಿ ಪ್ರಿಯ ಕೇಳುಗರೆ, ಈ ಚಿಕ್ಕ ವಿಚಾರ ಒಂದು ದೊಡ್ಡ ಬೆಳಕಾಗಿ, ಒಂದು ದೊಡ್ಡ ವಿಚಾರವಾಗಿ ಈ ಲೋಕಕ್ಕೆ ಬರತಕ್ಕಂಥದ್ದಾಗಿದೆ. ಒಂದು ಕಡೆ ದೇವರ ಮಕ್ಕಳು ಒಂದು ದೊಡ್ಡ ಬೆಳಕಾಗಿ ಪ್ರಶಂಸಿಸುವಂತವರಾಗಿದ್ದಾರೆ, ಮತ್ತೊಂದು ಕಡೆ ಕತ್ತಲೆ, ಇಡೀ ಭಯಂಕರವಾದಂತಹ ಪಾಪದಲ್ಲಿ ಈ ಲೋಕ ತುಂಬಿಕೊಳ್ತಕ್ಕಂಥದ್ದಾಗಿದೆ. ಅದಕ್ಕೋಸ್ಕರವೇ ದೇವರು ಪ್ರಕಟಣೆ ಪುಸ್ತಕ 18ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರು ಈ ಲೋಕಕ್ಕೆ ಒಂದು ಎಚ್ಚರಿಕೆಯ ಸಂದೇಶವನ್ನ ನೀಡುವಂತವರಾಗಿದ್ದಾರೆ. ಅದೇ ರೀತಿಯಾಗಿ ಪೋಕ್ ಮಾರ್ಗ ಎನ್ನುವಂತಹ ತಂತ್ರಗಳು ಚಿಕ್ಕ ಚಿಕ್ಕ ಒಂದು ಸಾಧಾರಣವಾದಂತಹ ವಿಚಾರಗಳೇ ಆಗಿದೆ, ಅದು ಎಲ್ಲರಿಗೂ ಸಹ ಅನುಕೂಲವಾದ ರೀತಿಯಲ್ಲಿ ತೋರಿಸುವಂತದಾಗಿದೆ. ಆದರೆ ಅದರ ತೆರೆ ಮಂದೆ ಮರೆ ಹಿಂದೆ ಒಳಗಡೆ ಇರತಕ್ಕಂತಹ ಅನೇಕ ವಿಚಾರಗಳು, ಅದು ಒಂದು ಭಯಂಕರವಾದಂತಹ ಗೊಂದಲಕ್ಕೆ, ಭಯಂಕರವಾದ ಕತ್ತಲೆಗೆ ಈ ಲೋಕಕ್ಕೆ ತಳ್ಳತಕ್ಕಂಥದ್ದಾಗಿದೆ. ಉದಾಹರಣೆಗೆ ಕಾಮನ್ ಗೂಡ್ಸ್ ಅಂತಕ್ಕಂತಹ, ಉದಾಹರಣೆಗೆ ಕ್ಲೈಮೇಟಿಕ್ ಚೇಂಜ್ ಅಂತಕ್ಕಂತಹ, ಇವುಗಳ ಮೂಲಕವಾಗಿ ಕೊನೆಯ ದಿನಗಳಲ್ಲಿ ಸತ್ಯದಿಂದ ಕತ್ತಲೆಗೆ ನಡೆಸತಕ್ಕಂಥವರಾಗಿದ್ದಾರೆ, ಸತ್ಯದಿಂದ ಅಸತ್ಯಗೆ ನಡೆಸತಕ್ಕಂಥವರಾಗಿದ್ದಾರೆ, ಬೆಳಕಿನಿಂದ ಕತ್ತಲೆಗೆ ಜನಗಳನ್ನ ನಡೆಸತಕ್ಕಂಥವರಾಗಿದ್ದಾರೆ. ತಾವು ಈ ಲೋಕವನ್ನ ಆಡಳಿತ ಮಾಡಬೇಕು ಎಂಬುದಾಗಿ ಅವರು ನಡೆಸುವಂತವರಾಗಿದ್ದಾರೆ. ಸೈತಾನ ಎಲ್ಲಾ ರೀತಿಯ ಕುತಂತ್ರಗಳನ್ನ ಈ ಲೋಕಕ್ಕೆ ತಂದು ಈ ಲೋಕವನ್ನ ಕತ್ತಲೆಯಲ್ಲಿ ಇಡಬೇಕು ಎಂಬುದಾಗಿ ಪ್ರಯತ್ನಿಸುವಂತವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರು ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡುವಂತವರಾಗಿದ್ದೇವೆ. 18ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ಗಮನಿಸಿದಾಗೆ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ, ಅವನ ಪ್ರಭಾವದಿಂದ ಭೂಮಿಗೆ ಪ್ರಕಾಶ ಉಂಟಾಗಿತ್ತು ಎಂಬುದಾಗಿ. ಅದಕ್ಕೋಸ್ಕರವೇ ಯೆಶಾಯನ ಪ್ರವಾದನ ಗ್ರಂಥದಲ್ಲಿ 60:1-2 ನಾವು ಓದುವುದಾದ್ರೆ, ಪ್ರಿಯ ಕೇಳುಗರೆ, ಅದರಲ್ಲಿ ದೇವರು ನಮ್ಮನ್ನು ಎಚ್ಚರಿಸತಕ್ಕಂಥನಾಗಿದ್ದಾನೆ. 7, ಪ್ರಕಾಶಿಸು, ಯಾಕೆಂದ್ರೆ ನಿನ್ನ ಬೆಳಕು ಬಂದಿತು, ಕರ್ತನ ಮಹಿಮೆಯು ನಿನ್ನ ಮೇಲೆ ಉದಯವಾಯಿತು. ಹೀಗೋ ಕತ್ತಲೆಯ ಭೂಮಿಯನ್ನ ಗಾಢಾಂಧಕಾರವು ಜನಗಳನ್ನ ಮುಚ್ಚುವುದು, ಆದರೆ ನಿನ್ನ ಮೇಲೆ ಕರ್ತನು ಉದಯಿಸುವನು, ಆತನ ಮಹಿಮೆಯು ನಿನ್ನ ಮೇಲೆ ಕಾಣಬರುವುದು ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಯಾವ ಸಮಯದಲ್ಲಿ ದೇವರು ಈ ಪ್ರವಾದನೆಯನ್ನು ನೆರವೇರಿಸತಕ್ಕಂಥವನಾಗಿದ್ದಾನೆ? ಕೊನೆಯ ಕಾಲದಲ್ಲಿ ಪ್ರಿಯರೇ, ಒಂದು ಕಡೆ ಸೈತಾನ ಈ ಪೋಪ್ ಮಾರ್ಗವನ್ನು ಪ್ರೊಟೆಸ್ಟಿಂಗ್ ಅಮೆರಿಕವನ್ನ ಉಪಯೋಗಿಸಿಕೊಂಡು ಭಾನುವಾರ ಕಾನೂನು ಆಚರಣೆಯನ್ನು ತಂದು ಈ ಲೋಕವನ್ನ ಕಾರ್ಗತ್ತಲಿಗೆ, ಗಾಢ ಅಂಧಕಾರಕ್ಕೆ ತಳ್ಳುವಂತವನಾಗಿದ್ದಾನೆ. ಅದೇ ಸಮಯದಲ್ಲಿ ದೇವರು ತನ್ನ ಮಕ್ಕಳಿಗೆ ಪರಿಶುದ್ಧಾತ್ಮವನ್ನ ಸುರಿಸಿ ಅವರ ಮುಖಾಂತರವಾಗಿ ತನ್ನ ಮಹಿಮೆ, ಅಂದರೆ ತನ್ನ ಆಜ್ಞೆಗಳನ್ನ, ತನ್ನ ನೀತಿಯನ್ನ ಈ ಲೋಕದಲ್ಲಿ ತೋರಿಸುವ ಹಾಗೆ ಮಾಡ್ತಕ್ಕಂಥವನಾಗಿದ್ದಾನೆ. ಆ ಕತ್ತಲೆಯಲ್ಲಿ ಬೆಳಕು ಪ್ರಕಾಶಿಸುವ ಹಾಗೆ ಮಾಡ್ತಕ್ಕಂಥವನಾಗಿದ್ದಾನೆ. ಪ್ರಿಯ ಕೇಳುಗರೆ, ಯಾವ ರೀತಿಯಲ್ಲಿ ಪ್ರಕಟಣೆ ಪುಸ್ತಕ 18:1 ತಿಳಿಸ್ತಕ್ಕಂಥದ್ದಾಗಿದೆ, ಈ ಒಂದು ದೂತನು ಅವನು ಸುವಾರ್ತೆಯನ್ನ ಎಲ್ಲಾ ಜನಗಳಿಗೂ ಸಾರಲು ಬರತಕ್ಕಂಥವನಾಗಿದ್ದಾನೆ. ಅವನಿಗೆ ಎಲ್ಲಾ ಜನಗಳಿಗೂ ಸಾರುವಂತಹ ಅಧಿಕಾರ, ಮಹಿಮೆ ಅವನಿಗೆ ಎಲ್ಲಿಂದ ದೊರೆಯಿತು ಎಂಬುದಾಗಿ ನಾವು ನೋಡಬೇಕಾದ್ರೆ, ಅದಕ್ಕೆ ಉದಾಹರಣೆಯಾಗಿ ಅಪೊಸ್ತಲರ ಕೃತ್ಯಗಳು 1:8 ನಾವು ಗಮನಿಸುವುದಾದ್ರೆ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನ ಹೊಂದುವಿರಿ, ಯೆರೂಸಲೇಮಿನಲ್ಲಿಯೂ ಎಲ್ಲಾ ಉದಯದಲ್ಲಿಯೂ ಸಮಾರ್ಯದಲ್ಲಿಯೂ ಭೂಮಿಯ ಕಟ್ಟೆ ಕಡೆ ಹೊರಗೂ ನೀವು ನನಗೆ ಸಾಕ್ಷಿಗಳಾಗುವಿರಿ ಎಂದು ಹೇಳಿದನು. ಅವರಿಗೆ ಬಲ ಅಧಿಕಾರ ಯಾವಾಗ ಬಂತು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಶಿಷ್ಯರ ಸ್ಥಿತಿ ಯೇಸು ಸ್ವಾಮಿಯ ಮರಣದ ನಂತರ ಯಾವ ರೀತಿಯಲ್ಲಿತ್ತು? ಭಯದಿಂದ ಅವರು ಹೊರಗಡೆ ಹೋಗದೆ, ಸುವಾರ್ತೆಯನ್ನು ಸಾರದೆ, ಭಯಂಕರವಾದಂತಹ ರೀತಿಯಲ್ಲಿ ಮೇಲ್ಕೊಟ್ಟಡಿಯಲ್ಲಿ ಪ್ರಾರ್ಥನೆಯಲ್ಲಿ ಅಡಗಿಕೊಂಡು ಕೂತಿದ್ದರು. ಪ್ರಿಯ ಕೇಳುಗರೆ, ಯಾವಾಗ ಅವರು ಧೈರ್ಯವಾಗಿ ದೇವರ ವಾಕ್ಯವನ್ನು ನಾನು ಸಾರಬೇಕು, ದೇವರ ಪರಿಶುದ್ಧಾತ್ಮನು ನೀಡ್ತಕ್ಕಂತಹ ಶಕ್ತಿಯ ಮೂಲಕವಾಗಿ ನಾನು ಸಾರಬೇಕು ಎಂಬುದಾಗಿ ಬಂದರು ಎಂಬುದಾಗಿ ನೋಡಬೇಕಾದ್ರೆ, ಆ ಪಂಚಶತಮ ದಿನದಲ್ಲಿ ಶಿಷ್ಯರ ಮೇಲೆ ಪರಿಶುದ್ಧಾತ್ಮನ ದೇವರು ಸುರಿಸಿದನು. ಪ್ರಿಯರೇ, ಆ ನಿಮಿತ್ತವಾಗಿ ಅವರು ಎಲ್ಲರಿಗೂ ಸುವಾರ್ತೆಯನ್ನು ತೆಗೆದುಕೊಂಡು ಹೋದರು. ನಾವು ನೋಡ್ತಕ್ಕಂಥವರಾಗಿದ್ದೇವೆ, ಒಂದೇ ಪ್ರಸಂಗದಲ್ಲಿ ಪೇತ್ರನು ಮಾಡಿದಂತಹ ಒಂದೇ ಪ್ರಸಂಗದಲ್ಲಿ 3,000 ಜನ, 4,000 ಜನ, 5,000 ಜನ ಪ್ರತಿ ನಿತ್ಯವೂ ಸಭೆ ಬೆಳೀತಕ್ಕಂಥದ್ದಾಗಿತ್ತು. ಅನೇಕರು ಸತ್ಯಕ್ಕೋಸ್ಕರ ಹಂಬಲಿಸುತ್ತಾ ಆದಿ ಸಭೆಯಲ್ಲಿ ಬಂದರು. ಯಾವ ರೀತಿಯಲ್ಲಿ? ಪರಿಶುದ್ಧಾತ್ಮನ ಮೂಲಕವಾಗಿ. ಪ್ರಿಯರೇ, ಒಂದು ಕಡೆ ಹಿಂಸೆ ನಡೀತಾ ಇತ್ತು, ಆ ಹಿಂಸೆ ನಡೆದಾಗಲೂ ಸಹ ಸುವಾರ್ತೆ ಎಲ್ಲ ಕಡೆಗಳಿಗೂ, ಈ ಲೋಕದ ಕಟ್ಟ ಕಡೆವರೆಗೂ ಸಹ 12 ಜನ ಶಿಷ್ಯರು ಸುವಾರ್ತೆಯನ್ನು ತೆಗೆದುಕೊಂಡು ಹೋದರು ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲಿಯೂ ಸಹ ಈ ಒಂದು ಮೃಗದ ಮುದ್ರೆ ಈ ಲೋಕಕ್ಕೆ ತಂದು ಈ ಲೋಕವನ್ನ ಒಂದು ಕಾರ್ಗತ್ತಲಿಗೂ ಹಿಂಸೆಗೂ ಒಳಪಡಿಸುವಂತದಾಗಿದೆ. ಅಂತ ಸಮಯದಲ್ಲಿ ಅನೇಕರು ಪರಿಶುದ್ಧಾತ್ಮವನ್ನ ಧರಿಸಿಕೊಂಡವರಾಗಿ ಆತ್ಮ ಪ್ರೇರಿತವಾಗಿ ಈ ಲೋಕಕ್ಕೆ ಮಹಿಮೆಯನ್ನು ಸಾರತಕ್ಕಂಥವರಾಗಿದ್ದಾರೆ. ಈ ಲೋಕಕ್ಕೆ ಭಯಂಕರವಾದಂತಹ ಸತ್ಯವನ್ನ ತಿಳಿಸುವಂತವರಾಗಿದ್ದಾರೆ. ಅದನ್ನೇ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ದೇವರ ವಾಕ್ಯದಲ್ಲಿ ತಿಳಿಸಿರ್ತಕ್ಕಂತಹ ಒಂದು ಪ್ರವಾದನೆ ಕೊನೆಯ ಕಾಲದಲ್ಲಿ ನೆರವೇರತಕ್ಕಂಥದ್ದಾಗಿದೆ. ಆ ಪ್ರವಾದನೆ ಏನು ಎಂಬುದಾಗಿ ನಾವು ನೋಡಬೇಕಾದ್ರೆ ಯುವೇಲಿನ ಪ್ರವಾದನೆ ಗ್ರಂಥ 2:28-29 ಓದುವುದಾದ್ರೆ ಅಲ್ಲಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಮಹಿಮೆಯನ್ನ ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು, ನಿಮ್ಮ ಹಿರಿಯರು ಕನಸುಗಳನ್ನ ಬೀಳುವವು, ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ಇದಲ್ಲದೆ ಆ ದಿನಗಳಲ್ಲಿ ದಾಸ ದಾಸಿಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ದೇವರು ಹೇಳ್ತಕ್ಕಂಥವನಾಗಿದ್ದಾನೆ, ಎಲ್ಲಾ ಮನುಷ್ಯರ ಮೇಲೆ ನಾನು ನನ್ನ ಆತ್ಮವನ್ನು ಸುರಿಸತಕ್ಕಂಥವನಾಗಿದ್ದೇನೆ ಎಂಬುದಾಗಿ ಈ ಪ್ರವಾದನೆ ಮತ್ತೊಂದು ಆವರ್ತಿ ನೆರವೇರುವಂತದಾಗಿದೆ. ಪ್ರಿಯ ಕೇಳುಗರೆ, ಹೇಗೆ ಆದಿ ಅಪೊಸ್ತಲರ ಕಾಲದಲ್ಲಿ ನೆರವೇರಿತು, ಅದೇ ರೀತಿಯಾಗಿ ಕೊನೆಯ ಕಾಲದಲ್ಲೂ ನೆರವೇರುವಂತವರಾಗಿದ್ದೆ. ಅದಕ್ಕೋಸ್ಕರವೇ ಸತ್ಯವೇದ ವಿದ್ವಾಂಸರು ನೀಡುವಂತಹ ಒಂದು ಮುಖ್ಯವಾದಂತಹ ವಿಚಾರವೇನೆಂದ್ರೆ, ಪರಿಶುದ್ಧಾತ್ಮನನ್ನ ಮಳೆಗೆ ಹೋಲಿಸಿ ಹೇಳುವವರು ಅಂತಾಗಿದ್ದಾರೆ. ಆದಿ ಅಪೊಸ್ತಲರ ಕಾಲದಲ್ಲಿ ಸುರಿಸಿದಂತಹ ಪರಿಶುದ್ಧಾತ್ಮ, ಇಟ್ ಇಸ್ ಕಾಲ್ಡ್ ಅರ್ಲಿ ರೈನ್ ಎಂಬುದಾಗಿ ಆಂಗ್ಲ ಭಾಷೆಯಲ್ಲಿ ಹೇಳ್ತಕ್ಕಂಥವರಾಗಿದ್ದಾರೆ. ಅಂದರೆ ಅದು ಮುಂಗಾರು ಮಳೆ ಎಂಬುದಾಗಿ. ಅದೇ ರೀತಿಯಾಗಿ ದೇವರು 2ನೇ ಸಾರಿ ಕೊನೆಯದಾಗಿ ಈ ಭೂಮಿ ಮೇಲೆ ಪೈರು ಮಾಗಿ ಇನ್ನೇನು ಅದು ಕುಯಿಲಿಗೆ ಬರುವಂತ ಸಂದರ್ಭದಲ್ಲಿ ದೇವರು ಹಿಂಗಾರು ಮಳೆ, ಲೇಟರ್ ರೈನ್ ಅಂತಕ್ಕಂತಹ ಹಿಂಗಾರು ಮಳೆಯನ್ನು ಸುರಿಸತಕ್ಕಂಥವನಾಗಿದ್ದಾನೆ. ಸಭೆ ಮೇಲೆ ಸುರಿಸಬೇಕಾದ್ರೆ ಸಭೆ ಯಾರಿಗೂ ಸಹ ಭಯಪಡದೆ ಈ ಮಕ್ಕಳು ಈ ಲೋಕಕ್ಕೆ ಕೊಡಬೇಕಾದಂತಹ ಒಂದು ಭಯಂಕರವಾದಂತಹ ಸತ್ಯವನ್ನ ಕೊಡ್ತಕ್ಕಂಥವರಾಗಿದ್ದಾರೆ. ದೇವರ ಗುಣಗಳನ್ನ ಪ್ರತಿಬಿಂಬಿಸತಕ್ಕಂಥವರಾಗಿದ್ದಾರೆ. ಯಾಕೆಂದ್ರೆ ಮಹಿಮೆ ಎಂಬುದಾಗಿ ನಾವು ನೋಡಬೇಕಾದ್ರೆ ಆ ಮಹಿಮೆ ದೇವರ ಗುಣವನ್ನು ಸೂಚಿಸ್ತಕ್ಕಂಥದ್ದಾಗಿದೆ. ದೇವರ ಆಜ್ಞೆಗಳಿಗೆ ಈ ಮಕ್ಕಳು ಪರಿಪೂರ್ಣವಾಗಿ ನಡೆದುಕೊಳ್ತಕ್ಕಂಥವರಾಗಿದ್ದಾರೆ. ಯಾಕಂದ್ರೆ ಬುರ್ಗದ ಮುದ್ರೆ ದೇವರ ಆಜ್ಞೆಗೆ ವಿರುದ್ಧವಾಗಿ ತರತಕ್ಕಂಥವರಾಗಿದ್ದಾರೆ. ಆದರೆ ಈ ಮಕ್ಕಳು ಆ ಒಂದು ಸಮಯದಲ್ಲಿ ಈ ಲೋಕಕ್ಕೆ ಮೈಮೆಯನ್ನ ನೀಡತಕ್ಕಂಥವರಾಗಿದ್ದಾರೆ. ಅವಳನ್ನ ಬಿಟ್ಟು ಬನ್ರಿ ಎಂಬುದಾಗಿ ಮಹಾಶಬ್ದದಿಂದ ಕೂಗಿ ಕರೀತಕ್ಕಂಥವರಾಗಿದ್ದಾರೆ. ಅವಳ ಪಾಪದಲ್ಲಿ ನೀವು ಪಾಳುಗಾರರಾಗಬೇಡ್ರಿ ಎಂಬುದಾಗಿ ಕೂಗಿ ಕರೀತಕ್ಕಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ನಾವು ಕೊನೆಯ ಕಾಲದಲ್ಲಿ ಜೀವಿಸತಕ್ಕಂಥವರಾಗಿದ್ದೇವೆ. ಈ ಒಂದು ದೊಡ್ಡ ಶಬ್ದದ ಸಂದೇಶವನ್ನ ನೀವು ಕೊಡಬೇಕಾ? ಆ ಸಂದೇಶವನ್ನ ನಾನು ನನ್ನ ಮೂಲಕವಾಗಿ ದೇವರು ಈ ಲೋಕಕ್ಕೆ ಎಚ್ಚರಿಕೆ ಶಬ್ದವನ್ನ ಕೊಡಲು ನನ್ನ ಉಪಯೋಗಿಸಬೇಕು ಎಂಬುದಾಗಿ ನೀವು ಬಯಸುವುದಾದರೆ, ಇದೇ ಸಮಯದಲ್ಲಿ ನಿಮ್ಮ ಪಾಪಗಳನ್ನು ಹರಿಕೆಟ್ಟು ಕರ್ತನ ಬರಿಗೆ ಬಂದು ಮಣಕಾಲೂರಿ ಪರಿಶುದ್ಧಾತ್ಮನಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ಹೇಗೆ ಹಾದಿ ಅಪೋಸ್ತಲರು ಆ ಒಂದು ಮೇಲ್ಮನೆಯಲ್ಲಿ ತಮ್ಮ ಪಾಪಗಳನ್ನ ಹರಿಕೆಟ್ಟು ಒಟ್ಟಾಗಿ ಬಂದು ಪ್ರಾರ್ಥನೆ ಮಾಡಿದಾಗ ಪಂಚಶತಮ ದಿನದಲ್ಲಿ ಪರಿಶುದ್ಧಾತ್ಮನು ಅವರ ಮೇಲೆ ಹಿಡಿದು ಬಂದನು. ಅದೇ ರೀತಿಯಾಗಿ ನಾವೆಲ್ಲರೂ ಸಹ ಇವತ್ತು ಕೂಡಿ ಒಟ್ಟಾಗಿ ಬಂದು ನಮ್ಮ ಪಾಪಗಳನ್ನ ಹರಿಕೆಟ್ಟು ನಾವು ಪ್ರಾರ್ಥಿಸುವುದಾದರೆ ದೇವರು ಎರಡನೇ ಸಾರಿ ಆತ್ಮನನ್ನು ನಮ್ಮ ಮೇಲೆ ಸುರಿಸುವಂತವನಾಗಿದ್ದಾನೆ. ಮೊದಲು ಮಾಡಿದಂತ ಕಾರ್ಯಕ್ಕಿಂತ ಎರಡರಷ್ಟು ಕೊನೆ ಕಾಲದಲ್ಲಿ ಮಾಡುವಂತವನಾಗಿದ್ದಾನೆ. ಅದಕ್ಕೋಸ್ಕರವೇ ದೇವರು ನಮ್ಮನ್ನ ಕರೆಯುವಂತವನಾಗಿದ್ದಾನೆ. ಪ್ರಿಯ ಕೇಳುಗರೆ, ನೀವು ಹೌದು ನಾನು ಆತನಿಗೆ ಒಪ್ಪಿಸಿಕೊಡ್ತಕ್ಕಂಥವನಾಗಿದ್ದೇನೆ, ನನ್ನನ್ನು ಆತನು ಉಪಯೋಗಿಸ್ತಕ್ಕಂಥವನಾಗಿದ್ದಾನೆ, ನಾನು ಈ ಒಂದು ಮಹಾಶಬ್ದದ ಸಂದೇಶವನ್ನು ಕೊಡಬೇಕೆಂಬುದಾಗಿ ನೀವು ಹೇಳುವುದಾದರೆ ನನ್ನ ಸಂಗಡ ತಲೆಬೆಳಗನ ಬಾಗಿ ಪ್ರಾರ್ಥನೆ ಮಾಡಿಕೊಳ್ಳಿರಿ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೆ, ಭೂಮಿ ಆಕಾಶಗಳ ಒಡೆಯನಾಗಿರ್ತಕ್ಕಂಥ ಸ್ವಾಮಿ, ಹೌದು ದೇವ ನಿನ್ನ ಕೃಪೆ ದೊಡ್ಡದು ಸ್ವಾಮಿ. ಈ ಲೋಕ ಕಾರ್ಗತ್ತಲಿನಿಂದ ಗಾಢಂಧಕಾರಕ್ಕೆ ಸೈತಾನನ್ನು ತಳ್ಳತಕ್ಕಂಥವನಾಗಿದ್ದಾನೆ. ಅದೇ ಸಮಯದಲ್ಲಿ ನೀನು ಈ ಲೋಕಕ್ಕೆ ಮಹಾಶಬ್ದದ ಕೂಗು, ಅವಳನ್ನ ಬಿಟ್ಟು ಬನ್ನಿರಿ, ಅವಳ ಪಾಪಕ್ಕೆ ಪಾಳುಗಾರರಾಗಬೇಡಿರಿ ಎಂಬ ಸತ್ಯವನ್ನ ಈ ಲೋಕಕ್ಕೆ ದೇವರು ಬೆಳಕಾಗಿ ನೀಡುವಂತವನಾಗಿದ್ದಾನೆ. ಆ ಒಂದು ಸತ್ಯದ ಬೆಳಕನ್ನ ತೋರಿಸುವ ಹಾಗೆ ಕೇಳುಗರ ಹೃದಯದಲ್ಲಿ ನೀನು ಮಾತನಾಡು, ಅವರನ್ನ ನೀನು ತಯಾರಿ ಮಾಡು ಸ್ವಾಮಿ, ಅವರನ್ನು ಉಪಯೋಗಿಸು ಕೊನೆಯ ಕಾಲದಲ್ಲಿ, ಅವ್ರ ಹೃದಯದಲ್ಲಿ ನೀವು ಮಾತನಾಡು. ಸಕಲ ಕುಲ ಭಾಷೆ ಜನಾಂಗದವರಿಗೆ ನಾವು ಈ ಸತ್ಯವನ್ನು ನಿಲ್ಲಿಸುವ ಹಾಗೆ ನೀ ನಮಗೆ ಸಹಾಯ ಮಾಡು, ಆಶೀರ್ವಹಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ನಮ್ಮ ತಂದೆಯೇ, ಆಮೆನ್.
ಇಂದಿನ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂದು ನಾನು ನಂಬುತ್ತೇನೆ.
ಈ ಸಂದೇಶದೊಂದಿಗೆ ಈ ದಿನದ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ.
ದೇವರ ವಾಕ್ಯದ ಕುರಿತು ಇನ್ನಷ್ಟು ತಿಳಿದುಕೊಳ್ಳಲು ನೀವು ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ
ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಅಂಚೆ ಪೆಟ್ಟಿಗೆ 1446, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನೀವು ನಮ್ಮನ್ನು ಇಮೇಲ್ ಮೂಲಕ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ adventistmediacenter@gmail.com. ನೀವು ನಮ್ಮ ಕಾರ್ಯಕ್ರಮಗಳನ್ನು adventistmediacenter.org ಪ್ರೋಗ್ರಾಂ ವೆಬ್ಸೈಟ್ನಲ್ಲಾಗಲಿ ಅಥವಾ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಎನ್ನುವ ಮೊಬೈಲ್ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ಕೇಳುವಂತೆ ನಾವು ನಿಮ್ಮನ್ನು ಆಹ್ವಾನಿಸುವವರಾಗಿದ್ದೇವೆ.
ನಾನು ನಿಮ್ಮ ಸಹೋದರಿ ವಿಜಯವಾಣಿ
ಮತ್ತು ನಾನು ನಿಮ್ಮ ಬೋಧಕ ಪ್ರಸನ್ನ ಕುಮಾರ್
ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವವರಾಗಿದ್ದೇವೆ.
ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಮತ್ತೆ ನಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮದಲ್ಲಿಯೂ ಸೇರಿಕೊಳ್ಳಿರಿ.
ನಮ್ಮ ಮುಂದಿನ ರೇಡಿಯೋ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ದೇವರು ನಿಮ್ಮನ್ನು ಆಶೀರ್ವದಿಸಲಿ.